ಇಷ್ಟ, ಮಾಡಬಾರದ ಪಾಪ ಎಲ್ಲ ಮಾಡಿದ್ದಾನೆ. ಅಂತ್ಯಕಾಲಕ್ಕೆ ನಾರಾಯಣ ಅಂದ, ಹೊರಟೇ ಬಿಟ್ಟ ವೈಕುಂಠಕ್ಕೆ. ಎಷ್ಟು ಬದಲಾವಣೆ ಆಯ್ತೀಗ. ಅವನೇನು ಸಾತ್ವಿಕ ಕೆಲಸ ಮಾಡಿದೆ ಹಾಗಿದ್ರೆ? ನಾರಾಯಣ ಅನ್ನಲ್ಲ, ಅದಕ್ಕಿಂತ ಸಾತ್ವಿಕ ಕೆಲಸ ಬೇಕಾ? ಇನ್ನ ಶರಣು ಹೊಕ್ಕೆನಯ್ಯ ಎನ್ನ ಮರಣ ಕಾಲದಲ್ಲಿ ನಿನ್ನ ಶರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಆ ಮಾತು ಕೇಳಿದರೆ ಜೀವನದ ಸಿದ್ಧಿಯನ್ನೇ ಪಡೆದ ಪುಣ್ಯಾತ್ಮನಾಗಿಬಿಟ್ಟ. ಇವನು ಕೃಷ್ಣನ ನಾಮಾಲ ಕೃಷ್ಣ ನೋಡ್ತಾ ಇದ್ದಾನೆ. ದುರ್ಯೋಧನ ಏನು ಬಂತು, ರಾಮನ ರಾಮದೇವರು ನೋಡ್ತಾ ಇದ್ದಾನೆ, ಹಿರಣ್ಯಕಶಿಪು ನರಸಿಂಹದೇವರು ನೋಡ್ತಾ ಇದ್ದಾನೆ. ನೋಡಿದ್ದೇನು, ಏನು ನೋಡ್ತಾ ನೋಡ್ತಾ ಸತ್ತು ಹೋಗ್ತಾನೆ, ಒಳ್ಳೆಗತಿ ಹೋಗಲಿಲ್ಲ, ಭಯಂಕರವಾದ ದುರ್ಗತಿಯನ್ನು ಕಾಣ್ತಾನೆ. ಒಳಗಿದ್ದ ಜಯ ಸದ್ಗತಿ ಹೋಗಿತ್ತು, ವಿಜಯ ಸದ್ಗತಿ ಹೋಗಿ, ಇವರು ಮಾತ್ರ ಭಯಂಕರವಾದ ನರಕ, ನಿತ್ಯನ ಎಟರ್ನಲ್ ಹೆಲ್ ಅಂತಾರೆ ನೋಡಿ, ಅಂಧನ್ ತಮಸ್ ಅಲ್ಲಿ ಹೋಗ್ತಾರೆ. ಇದರ ಅರ್ಥ ಏನೋ, ಅಜ್ಞಾನಂ ತಮಸ ಫಲಂ. ನಿಮಗೆ ದೇವರೇ ಎದುರಿಗಿದ್ರು ಕಣ್ಣಿಗೆ ಕಾಣೋದಿಲ್ಲ, ಮಹತ್ವ ಅರ್ಥ ಆಗೋದಿಲ್ಲ. ದೇವರು ಎಲ್ಲೋ ಇದ್ರು ಇವನಿಗೆ ಅರ್ಥ ಆಯ್ತು. ಈ ಸಿದ್ಧಿ ಬರಬೇಕು ಅಂತಿದ್ರೆ ಸಾತ್ವಿಕ ಕರ್ಮಗಳನ್ನು ಮಾಡಬೇಕೇ ಹೊರತು ತಾಮಸ್ಯ ಕರ್ಮಗಳನ್ನು ಮಾಡಬಾರದು. ರಜಸಸ್ತು ಫಲಂ ದುಃಖಂ. ರಜಸ್ ರಜೋಮಯವಾದ ಕರ್ಮಗಳನ್ನು ಮಾಡ್ತಾನಲ್ಲ ಅವನಿಗೇನು, ಬರೀ ದುಃಖನೇ ಫಲ. ಕೆಲ ಪೇಪರ್ಲ್ಲಿ ಓದಿರಬೇಕು, ಆ ಹಿಲೇರಿ ಏರಿದನಲ್ಲ, ಎವರೆಸ್ಟ್ ಏರಿದನಲ್ಲ, ಎಂಥ ಸಾಹಸ. ವಿಶ್ವವಿಖ್ಯಾತಿಯನ್ನು ಪಡೆದಂಥ ವ್ಯಕ್ತಿಯು, ವಿಶ್ವವಿಖ್ಯಾತಿಯನ್ನು ಪಡೆದ. ಇತ್ತೀಚೆಗೆ ಅವನು ಸನ್ಮಾನ ಮಾಡಿದ್ರಂತ, ಒಂದು ಕಡೆಗೆ 50 ವರ್ಷ ಆಯಿತು ಅಂತ ಹೇಳಿ ಸನ್ಮಾನ ಮಾಡಿದ್ರಂತೆ. ಅವನು ಎವರೆಸ್ಟ್ ಹತ್ತಿದವನು. ಸನ್ಮಾನ ಮಾಡಿದಾಗ ಏನಾಗಿದೆ ಗೊತ್ತೇನು, ಸ್ಟೇಜ್ ಮೇಲೆ ಹೋಗ್ಬೇಕು ಅವನು, ಸ್ಟೇಜ್ 6 ಮೆಟ್ಲಿತ್ತಂತೆ. ಹತ್ತಲಕ್ಕೆ ಆಗ್ತಾ ಇಲ್ಲ ಅವನಿಗೆ, ಮುದುಕಾಗ್ಬಿಟ್ಟು ಹತ್ತಲಕ್ಕೆ ಆಗ್ತಾ ಇಲ್ಲ. ಎಷ್ಟು ಏನು ಪ್ರಯತ್ನ ಪಟ್ಟರು ಆಗಲಿಲ್ಲ, ಕರೆ ಅನಾವತ್ತು ಎತ್ಕೊಂಡೋಗಿ ಕೂಸಿದ್ರಂತೆ ಮೇಲೆ. ಸನ್ಮಾನ ಮಾಡಿ ಸಂತೋಷ ಆಗಿಲ್ಲ, ಅಳತಾ ಕೂತ್ನಂತ. ಎವರೆಸ್ಟ್ ಹತ್ತಿದ ನಾನು, ಈ 6 ಮೆಟ್ಟು ಹತ್ತಕ್ಕಾಗಲಿಲ್ಲ ಅಣೆಬಾರಕ್ಕೆ, ಏನು ಮಾಡಬೇಕೀಗ? ಅದು ಇನ್ನು ಪ್ರಭಾವ ಹೇಗೆ ಕಾಣ್ತಾ ಇದೆ ಲೆಕ್ಕ ಹಾಕ್ಬೇಕು ಅಂದರೆ, ನಮ್ಮ ಜೀವನದಲ್ಲಿ ತಮೋಗುಣ ಇದ್ದಾಗ ಶಕ್ತಿಯೆಲ್ಲ ಉಡಿ ಹೋಗಿಬಿಡುತ್ತೆ, ಸತ್ವಗುಣ ಇದ್ದಾಗ ಶಕ್ತಿಯೆಲ್ಲ ಜಾಸ್ತಿ ಆಗುತ್ತೆ. ಅಂತ್ಯಕಾಲದಲ್ಲಿ ಸಮಾನ ತಮೋಗುಣ ಡಾಮಿನೇಟ್ ಆಗಿರುತ್ತೆ, ಕೈಕಾಲ ಆಡ್ತಕ್ಕೆ ಬರೋದಿಲ್ಲ, ಎದ್ದು ಕೂಡ್ಲಕ್ಕೆ ಬರೋ, ಕೂತು ಸತ್ತವ್ ಎಷ್ಟು ಜನ ಇದ್ದಾರೆ ಇವತ್ತಿನ ದಿವಸ? ಮಲಗೇ ಸತ್ತಾರೆ, ಬರೀ ಮಲಗಿದ್ರೆ ಪುಣ್ಯ, ಎಚ್ಚರಣೆ ಇರೋದಿಲ್ಲ, ಬಾಯಿ ತಕೊಂಡು ಹಾಗೆ ಇರ್ತಾನೆ. ಎಂಥ ತಮಗುಣ ಮೆತ್ತಿರುತ್ತೆ ಲೆಕ್ಕ ಹಾಕಿಯ. ಅವನ ಜೀವನದಲ್ಲಿ ಇದಕ್ಕಿಂತ ದುರ್ಭರವಾದ ಗಳಿಗೆ ಬರಲಿಕ್ಕೆ ಸಾಧ್ಯ ಇರೋದಿಲ್ಲ. ಎಷ್ಟೋ ಕೋಟಿ ಕೋಟಿ ಇರತಂತ ಚಕ್ರವರ್ತಿಗಳು ಬೀದಿ ಭಿಕಾರಿಗಳಂತ ಸಾಯ್ತಾರೆ, ಸ್ವಂತ ಮಕ್ಕಳು ಎದುರಿಗಿರೋದಿಲ್ಲ, ಬಾಯಲ್ಲಿ ನೀರು ಹಾಕೋ ಗತಿ ಇರೋದಿಲ್ಲ, ಆ ಸ್ಥಳ ಇರ್ತಾರೆ. ಇದೆಲ್ಲ ಏನು ತೋರಿಸ್ತಾ ಇದೆ? ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ, ಎಲ್ಲರ ಮೇಲೆ ಒಬ್ಬನಿದ್ದಾನೆ. ಅವನು ಅನುಗ್ರಹ ಮಾಡಿದರೆ ಮಾತ್ರ ಉಂಟು, ಅವನು ಸುಮ್ಮನೆ ಅನುಗ್ರಹ ಮಾಡೋದಿಲ್ಲ, ಸತ್ವಗಳ ವೃದ್ಧಿ ಮಾಡಿಕೊಂಡ್ರೆ ಮಾತ್ರ ಮಾಡ್ತಾನೆ ಹೊರತು ಇಲ್ಲದ ಹೋದರೆ ಮಾಡೋದಿಲ್ಲ. ಈ ಮಾತನ್ನು ಯೋಚನೆ ಮಾಡಿ, ರಜಸಸ್ತು ಫಲಂ ದುಃಖಂ. ಇವತ್ತು ಜೀವನದಲ್ಲಿ ಏನು ಲೌಕಿಕದಲ್ಲಿ ಎಂಥ ಮೆಲಕ್ ಬೇಕಾದ್ರೂ ಹೋಗಿ ನೀವು, ಅದು ಸಾತ್ವಿಕ ಅಲ್ಲ, ರಾಜಸದ ಹೈಯೆಸ್ಟ್ ಸ್ಟೆಪ್ ಅಷ್ಟೇ. ಕೋಟಿ ಕೋಟಿ ಇಡೀ ವಿಶ್ವದ ಚಕ್ರವರ್ತಿಗಳಾದರೂ ಕೂಡ ರಾಜಸದ ಅದು ಉತ್ಕೃಷ್ಟ ಅವಸ್ಥೆ, ಮೇಲಲ್ಲ. ಅದೇ ಧರ್ಮರಾಜ ಜನಕರಾಜ ಎಲ್ಲ ಮಾಡಿದರು, ಬರೀ ರಾಜರಾಗಲಿಲ್ಲ, ಅವರು ಭಗವದ್ಭಕ್ತರಾಗಿ ರಾಜರಾದರು, ಆದ್ದರಿಂದ ಅವರು ಎತ್ತರ ಬೇರೆ ಆಗಿಹೋಯ್ತು. ಬರೀ ಲೌಕಿಕದ ಹಿರಿಮೆ ಮೈನಸ್ ಅಧ್ಯಾತ್ಮ ಅಂದರೆ ಅದೆಂದೂ ಸಾತ್ವಿಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ದುಃಖವಾಗಲೇಬೇಕು ಕೊನೆಗೆ. ಇನ್ನು ತಾಮಸನಂತನೋ ಸರ್ವನಾಶವನ್ನು ಕಾಣುತ್ತಾನೆ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ. ಇದು ಮುಂದಿನ ಮಾತು. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ ಪ್ರಮಾದ ಮೋಹೋ ಭವತಃ ಮತ್ತು ಅಜ್ಞಾನ ತಮಸ ಫಲಂ. ಇವಿಷ್ಟು 3 ಲೆಕ್ಕದೊಳಗೆ ಪರಮಾತ್ಮ ಹೇಳುತ್ತಾನೆ. ಸತ್ವಗುಣದ ಮತ್ತೆ ಸ್ಟ್ರೆಸ್ ಮಾಡ್ತಾ ಹೋಗ್ತಾನೆ. ಸತ್ವಾತ್ ಸಂಜಾಯತೆ ಜ್ಞಾನಂ, ಸತ್ವಗುಣದ ಇಮಿಡಿಯೇಟ್ ರಿಸಲ್ಟ್ ಅಂದರೆ ಜ್ಞಾನ ಬರಲೇಬೇಕು. ಸತ್ವಗುಣ ಇದ್ದಾಗ ಜ್ಞಾನ ಬರಲೇಬೇಕು. ಅದಕ್ಕೆ ಒಳ್ಳೆ ದೇಹ ಪರಮಾತ್ಮ ಕೊಡೋಕಂತ ಯಾಕೆ ಕೇಳ್ತಾರೆ? ಇಷ್ಟು ಪಾಪವರೇ ಮಾಡಿದ್ದೆ ಸಾಕು, ಸೃಷ್ಟಿಗೀಶೆನೆ ಎನ್ನನ್ನು ಉದ್ಧರಿಸಬೇಕು, ಶುದ್ಧ ವೈಷ್ಣವ ಕುಲದಲ್ಲಿ ಉದ್ಭವಿಸಿದೆನು ನಾನು, ಮಧ್ವಮತ ಸಿದ್ಧಾಂತ ಪದ್ಧತಿಗಳ ಬುದ್ಧಿಪೂರ್ವಕ ತಿಳಿಯದ ಉದ್ದಂಡ ಕಾಯವನು ವೃದ್ಧಿ ಮಾಡಿದೇನಯ್ಯ ಕಮಲಾಕ್ಷ ಕಾಯೋ. ಇಷ್ಟು ಪಾಪವನ್ನೇ ಮಾಡಿದ್ದೆ ಸಾಕು. ಪುರಂದರದಾಸರು ಎಷ್ಟು ಪಶ್ಚಾತ್ತಾಪ ಪಡ್ತಾರೆ, ಎಷ್ಟು ಎಂಥ ಅನ್ಯಾಯವಾಯ್ತಲ್ಲ, ಎಂಥ ದೇಹ ಹೇಗೆ ಮಿಸ್ ಮಾಡಿಕೊಂಡೆ, ಕಾರ್ ಇಟ್ಟು ಇಂಪೋರ್ಟೆಡ್ ಕಾರು, ಸ್ಪೀಡ್ ಎಷ್ಟು ಗೊತ್ತಾ, 5 ಕಿಲೋಮೀಟ್ರು ನಡ್ಕೊಂಡು ಅವರು ಬೈಪಾಸ್ ಮಾಡ್ತಿರ್ತಾರೆ. ಈ ಹಣೆವಾರ ಕಾರ್ ತಗೊಂಡು ಏನು ಮಾಡ್ತೀನಿ ಅಂತ ಹೇಳಿರ್ತಾರೆ. ಕಾರ್ ಅಡ್ವಾಂಟೇಜ್ ತಗೋಬೇಕೋ ಬೇಡುವ, ಅಂಥ ಇದರೊಳಗೆ 4-5 ಕಿಲೋಮೀಟರ್ ಹೋಗೋದಾದರೆ ನೀವು ಪೆಟ್ರೋಲ್ ಬೇರೆ ವೇಸ್ಟು, ಕೂತವರಿಗೆ ಸುಸ್ತು ಬೇರೆ, ಆರಾಮ ನಡ ಕೈಕಾಲಾಡ್ಸಾಗೋದಿಲ್ಲ, ಏನು ಮಾಡೋದು ತೊಗೊಂಡು ಅದನ್ನು. ಅದೇನಾದರೂ ಒಂದು ಗಂಟೆಗೆ 100 ಕಿಲೋಮೀಟರ್ ದಾಟಿ ಹೋಗ್ಬಿಟ್ಟಿದ್ದ ಅಂದರೆ ಹಬ್ಬ ವರ್ತ್ ಅಂತ ಹೇಳ್ತಾರೆ. ವರ್ತ್ ತಗೊಂಡಿದ್ದು ವರ್ತ್. ಇಂಥ ಶುದ್ಧ ವೈಷ್ಣವ ಕುಲದಲ್ಲಿ ಉದ್ಭವಿಸಿದ್ದೇನೋ ನಾನು, ಹುಟ್ಟಿದ್ದು ಎಲ್ಲಿ, ನಮ್ಮ ಬೆಳೆದಿದ್ದ ರೀತಿ ಎಂಥದ್ದು, ಐಶ್ವರ್ಯ ಎಂಥದ್ದು, ಮಾಡಿದ ರೀತಿ ಎಂಥದ್ದು, ಅವ್ರು ಎಂಥ ಕೆಲಸ ಮಾಡಿದ್ದಾರೆ ಮುಂದೆ ಹೇಳೋಕೆ ಸಾಧ್ಯ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೋ. ಹಿಂದೆ ಆ ಪೀರಿಯಡ್ ಹೋಗಿಬಿಡ್ತಲ್ಲ, ಇದು ಅವ್ರಿಗೆ ಏನೂ ಮಾಡದೇ ಇದ್ರೆ ಎಷ್ಟು ದುಃಖ ಪಡಬಹುದು ಅಂತ ಹೇಳೋದಕ್ಕೆ ಸಾಕ್ಷಿ. ಅಂದಮೇಲೆ ಒಳ್ಳೆ ದೇಹ, ಒಳ್ಳೆ ಕಾಲ. ಇವತ್ತು ಇಂಡಿಯಾದಂಥ ದೇಶ ಸಿಗೋದು ಭಾರಿ ಕಷ್ಟ. ಭಾಗವತ ಪುರಾಣದಲ್ಲಿ ಹೊಡೆದಿರೋ ಶ್ಲೋಕ ಅಂದರೆ ಇಂಡಿಯಾ ಒಂದೇನೆ, ಇನ್ಯಾವ ಲೋಕಗಳನ್ನು ದೇಶಗಳನ್ನು ಕೂಡ ಪುರಾಣದಲ್ಲಿ ಹೊಗಳಿಲ್ಲ. ಭಾರತ ದೇಶ ಅಂದರೆ ಅತ್ಯಂತ ಶ್ರೇಷ್ಠವಾದ ದೇಶ ಅಂತ ಹೇಳ್ತಾರೆ. ಇಡೀ ವಿಶ್ವದೊಳಗೆ ಅದು ಅತಿ ಹೆಚ್ಚು ಜನಸಂಖ್ಯೆ ಯಾಕೆ ಗೊತ್ತೇನು ಇಲ್ಲಿರೋದು? ಇವತ್ತು ವಿಶ್ವದ 1/6 ಆಫ್ ಪಾಪ್ಯುಲೇಷನ್ ಇಂಡಿಯಾ ಒಂದರಲ್ಲೇನೆ. 100+ ದೇಶಗಳಿದೆ, ಯಾವ ದೇಶದಲ್ಲಿ ಇಷ್ಟು ಜನ ಇಲ್ಲ? ಇಷ್ಟೆಲ್ಲ ಯಾಕಿದ್ದಾರೆ ಗೊತ್ತೇನು, ಸಾಧನ ಭೂಮಿ. ಅದಕ್ಕೆ ಜನ ಇಲ್ಲಿ ಒಂದೇ ರೀತಿ ಹುಟ್ಟ ಸಂಖ್ಯೆನೂ ಜಾಸ್ತಿ, ಬಿರೋ ರೀತಿನೂ ಜಾಸ್ತಿ. ಸಾಧನ ಭೂಮಿ ಇಷ್ಟು ಅವಕಾಶ ಇನ್ನೆಲ್ಲೂ ಇರಲಿಕ್ಕೆ ಸಾಧ್ಯ. ಮಾರ್ಕೆಟಲ್ಲಿ ಜನ ಇಲ್ಲದೆ ಎಲ್ಲ ಇದರಲ್ಲಿರ್ತಾರ? ಮಾರಿ ಜನ ಮಾರ್ಕೆಟಲ್ಲಿ ಯಾಕೆ ಸೆಚ್ಚರ ಓಡಾಡ್ತಾರೆ? ಕೊಂಡ್ಕೊಳ್ಳೋ ಫುಲ್ ಆಪರ್ಚುನಿಟಿ ಇದೆ ಅವರಿಗೆ. ಎಂಥ ಪದಾರ್ಥಗಳು ಇವತ್ತು ನೋಡಿಬೇಕಾದ್ರೆ ಗಾಂಧಿ ಬಜಾರಲ್ಲೋ ಅಲ್ಲಿ ಹೋಗಿ ನೋಡಿ ಓಡಾಡೋಕ್ಕಾಗಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಹಬ್ಬಕ್ಕಿಂತ ಉತ್ಸವ ಸಂಭ್ರಮ ನೋಡಿಬಿಟ್ರೆ ಹಬ್ಬ ಇವತ್ತಿನ ಕಾಲದ ಕಲಿಯುಗದಲ್ಲಿ ಇಷ್ಟು ಜನ ವರಮಹಾಲಕ್ಷ್ಮಿ ಓಡಾಡ್ತಾರಲ್ಲ, ಏನು ಆಶ್ಚರ್ಯ ಅನಿಸಿಬಿಡುತ್ತೆ. ಯಾಕೆ ಒಳ್ಳೆ ಸಾಧನೆಗೆ ಅವಕಾಶ ಇರೋದ್ರಿಂದ ತುಂಬ ಜನ ಗೊತ್ತಿಲ್ಲ. ನಮ್ಮ ಇವತ್ತು ಎಲೆಕ್ಟ್ರಿಸಿಟಿ ಎಲ್ಲ ಅಕಸ್ಮಾತ್ ಹೋಯ್ತು ಅಂತ ಫೇಲ್ ಆಯ್ತು ಅಂತ ತಿಳ್ಕೊಬಿಡಿ. ಅಮೆರಿಕ ಜನರ ಫ್ರೀಜ್ ಆಗಿ ಹೋಗ್ಬಿಡ್ತಾರೆ, ಬದುಕಲಿಕ್ಕೆ ಆಗೋದಿಲ್ಲ. ಆ ನ್ಯಾಚುರಲ್ ಕಂಡೀಷನ್ ಬದುಕಲಿಕ್ಕೆ ಆಗೋದಿಲ್ಲ ಅವ್ರ ಕೈಲಿ. ಎಲ್ಲ ಇದಾಗಿ ಹೋಗ್ಬಿಡ್ತಾರೆ, ರೆಡಿ ಬರ್ನಾಗಿ ಹೋಗ್ತಾರೆ ಅತಿ ಬಿಸಿಲಿಗೆ, ಇಲ್ಲ ಇದಾಗಿ ಹೋಗ್ಬಿಡ್ತಾರೆ ಅತಿ ಚಳಿ. ಇವತ್ತು ಎಲ್ಲ ಏನೂ ಬೇಕಾಗಿಲ್ಲ, ಹೊರಗಿನ ಸಾಧನೆ ಏನೂ ಬೇಕಿಲ್ಲ. ಸುಖವಾಗಿ ಬದುಕಲು ಸಾಧ್ಯ ಇರೋ ಒಂದೇ ಒಂದು ದೇಶ ಅಂದರೆ ನಮ್ಮ ಭಾರತ ದೇಶ ಅಷ್ಟೇ. ಅದಕ್ಕೇನೆ ಇದನ್ನು ಎಲ್ಲ ಕಾಲದಲ್ಲೂ ರೆಕಾರ್ಡ್ ಆಗಿದ್ದಿದ್ದು. ಒಂದು ಹಿಸ್ಟ್ರಿ ಎಲ್ಲ ಕಾಲಕ್ಕೂ ನಮ್ಮ ಇಂಡಿಯಾ ಬರ್ತಾನೇ ಹೋಗುತ್ತೆ. ಇಂಡಿಯಾ ಸಿವಿಲೈಸೇಷನ್ ಹೋಗಲೇ ಇಲ್ಲ ಇವತ್ತಿನ ದಿವಸ, ಬೇರೆ ಯಾವ ದೇಶದ ಪ್ರಾಚೀನ ರಾಜಕಾರಿತ ಉಳ್ಕೊಂಡಿಲ್ಲ ಇವತ್ತು. ಇಂಡಿಯಾದ ಮಾತ್ರ ಉಳ್ಕೊಂಬಂದಿರೋದು ಹಾಗೆ. ಯಾತಕ್ಕೆ? ಇಲ್ಲಿರೋ ಅನುಕೂಲಕರ ಅನುಷ್ಠಾನಕ್ಕೆ ಸಾಧನೆಗಳ ಅವಕಾಶ ಇನ್ನೆಲ್ಲೂ ಇಲ್ಲ. ಇಂಥ ದೇಶದಲ್ಲ ವಿದ್ಯಾವೇಗ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಎಲ್ಲ ಮನೋ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ. ಸಾತ್ವಿಕ ದೇಹ ಹಾಳಾಗ್ತಾ ಇದೆ, ಸಾತ್ವಿಕ ದೇಶ ಹಾಳು ಮಾಡ್ಕೊಳ್ತಾ ಇದ್ದಾನೆ. ಒಳ್ಳೆ ವಯಸ್ಸು ಏನೋ ಮಾಡ್ಕೊತಾ ಕೂತಿರ್ತಾನೆ. ವಯಸ್ಸು ಹೋಯ್ತು, ದೇಶ ಹೋಯ್ತು, ಕಾಲ ಹೋಯ್ತು. ಭಾಗವತದಂತ ಗ್ರಂಥ, ಭಗವದ್ಗೀತೆಯಂತ ಗ್ರಂಥ, ಸರ್ವಮೂಲಗಳಂತ ಗ್ರಂಥಗಳು ಮತ್ತೇನು ನಮಗೆ ಯಾಕೆ ಮೂಲ ಆದವು ಅಂತ ನಮಗೆ ಯೋಚನೆ ಅಷ್ಟೆ. ಸರ್ವಮೂಲ ಬರೋದು ನಮಗೆ ಯಾಕೆ ಮೂಲ ಆಗಿಬಿಟ್ಟು ಇವೆಲ್ಲ ಕೂಡ. ಮೂಲ ಅಂದ್ರೆ ಗೊತ್ತಲ್ಲ ನಮಗೆ, ಒಳ್ಳೆ ಗ್ರಾಚಾರ ತಿಳ್ಕೊಂಡ್ಬಿಟ್ಟಿರ್ತೇವೆ. ಅದು ಟೆಕ್ಸ್ಟ್ ಬುಕ್ ಅನ್ನು ಹುಡುಗ ಬೈದ್ರೆ ಅವನ ಸ್ಥಿತಿ ಹೇಗಿರಬಹುದು, ಆ ಸ್ಥಿತಿ ಎಲ್ಲ ವಿದ್ಯೆ. ಎಂಥ ಅವಕಾಶ ನಮಗುಂಟು. ಬಹುಶಃ ಹೇಳ್ತಾರೆ ಪುರಂದ್ರಾಸ ಹೇಳ್ತಾರೆ, ಕಲಿಯುಗಕ್ಕೆ ಸಮಯುಗ ಇಲ್ಲವಯ್ಯ ಅಂತ ಹೇಳ್ತಾರೆ. ಕಲಿಯುಗಕ್ಕೆ ಸಮಯುಗ ಇಲ್ಲವಯ್ಯ, ಇಲ್ಲಿ ಏನು ಮಾಡಕ್ ಹೋಗ್ಬೇಡಿ ನೀವೀಗ. ಭಗವಂತನ ಬಗ್ಗೆ ಗಮನ ಹರಿಸಿದ್ರೋ ಬದುಕಿ ಹೋದ್ರಿ ಅಂತ ಅರ್ಥ. ಇಂಥ ಒಂದು ಹೈಯೆಸ್ಟ್ ಯುಗವನ್ನ ನಾವು ಹಾಳು ಮಾಡ್ಕೊತಾ ಇದ್ದೇವೆ ಅಂತ ಕೇಳಿದ್ರೆ ಇದಕ್ಕಿಂತ ದಡತನ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಸತ್ವಾತ್ ಸಂಜಾಯತೆ ಜ್ಞಾನಂ, ಸತ್ವಗುಣದ ಫಲ ಜ್ಞಾನ ವೃದ್ಧಿಯಲ್ಲಿ ಆಗಬೇಕು. ಒಳ್ಳೆ ಕಾಲೇಜ್ ಸೇರಿಸ್ತ, ರಿಸಲ್ಟ್ ನೋಡಿದ್ರೆ ಫೇಲು. ಈ ಸಂಪತ್ತಿಗೆ ಆ ಕಾಲೇಜ್ ಯಾಕೆ ಸೇರಿದೆ ಅಂತ ಹೇಳಿದ್ದ. ಬೆನಿಫಿಟ್ ತಗೋಬೇಡ, ಅದರಿಂದ ತಗೊಳ್ಳೇ ಇಲ್ಲ ಅವನು. ಆಮೇಲೆ ರಜಸೋ ಲೋಭ ಏವಚ, ರಜೋಗುಣದ ಫಲಶ್ರುತಿ ಏನು? ಆಸೆ. ಆಸೆ ಬೆಳೀತಾ ಹೋದ್ರೆ ರಜಗುಣ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಆಸೆ ಅನ್ನೋದು ರಜಗುಣದ ಸಂಕೇತ. ಎಷ್ಟೋ ಜನಕ್ಕೆ ರಜೋಗುಣನೇ ಜಾಸ್ತಿ ಇರ್ತದೆ. ಎಚ್ಚರ ತಪ್ಪಿದ್ದಿರ್ತಾರೆ, ತಮೋಗುಣ ವಯಸ್ಸಾಗಿರುತ್ತದೆ, ಹಣ್ಣು ಮುದುಕರು ಎಚ್ಚರ ತಪ್ಪಿರ್ತಾರೆ, ರಜ ಒಂದು ಕಡೆ ತಮೋಗುಣ ಬಂದ್ಬಿಟ್ಟಿದೆ ಈಗಾಗಲೇ. ಅಕಸ್ಮಾತ್ ಏನಾದರೂ ಮೊಮ್ಮೆ ಎಚ್ಚರಿಕೆನೇ ಇಲ್ಲ, ಅಕಸ್ಮಾತ್ ಎಚ್ಚರ ಬಂತು, ಸ್ಕೋರ್ ಎಷ್ಟು ಅಂತ ಕೇಳ್ತಾರೆ. ಹಣೆ ಬಾರ ಇಲ್ಲಿ ಲೆಕ್ಕ ನೋಡೋಣ, ಯಾವ ಲೆಕ್ಕದಲ್ಲಿ ಇರಬೇಕು ಅವನು? ಸಾಕಲ್ಲ ಇವನ ಅವಸ್ಥೆ. ಅಥವಾ ಇನ್ನೇನು ಆಸೆ ಏನು ಗೊತ್ತೋ, ಇನ್ನೊಂದು ಆಸೆ ಏನು ಇವನಿಗೆ? ಜಿಲೇಬಿ ಕೊಡಿ. ಸಾಯ್ತಾ ಇದ್ದಾರೆ ಅವನು, ಕ್ಷಣಕ್ಕೆ ಜಿಲೇಬಿ ಕೊಡಿ, ಮೈಸೂರು ಪಾಕ್ ತಂದು ಕೊಡಿ. ಯಾರು ಮಾಡಿಕೊಡ್ತಾರೆ? ಎಲ್ಲರೂ ತತ್ತರ ಬಾಯಲ್ಲಿ ಹಾಕ್ತಾರೆ, ತಿನ್ನು ಸತ್ತು ಹೋಗ್ತಾರೆ. ಗಂಟೊಳು ಕೂಡ ಹೋಗೋದಿಲ್ಲ ಆಸೆ. ಆಸೆ ಬುರುಕತನ ದೇಹದಲ್ಲಿ ತಮೋಗುಣ, ಮನಸ್ಸಿನಲ್ಲಿ ರಜೋಗುಣ. ಇನ್ನು ಎಲ್ಲಿಂದ ಸದ್ಗತಿಗೆ ಹೋಗ್ತಾನ ಅವನು? ಯೋಚನೆ ಮಾಡ್ಬೇಕು. ಆ ಕಾಲಕ್ಕಾದ್ರೂ ಕೂಡ ಅಂತ ತಮ್ಮ ಚಿಂತೆ ಏನಂತ ಮಂತ ಕಾಲಿ ವಿಶೇಷತಃ. ಅದಕ್ಕೆ ರಾಯರು ಉದಾಹರಣೋಪಯೋಗಿಸಿದ ಕಥೆ ಕೇಳಿದರೆ ಎಂಥ ಸಾತ್ವಿಕ ವಾತಾವರಣ! ತುಂಗಭದ್ರಾ ನದಿ, ಪ್ರಹ್ಲಾದ ಯಜ್ಞ ಮಾಡಿದಂಥ ಪವಿತ್ರವಾದ ಸ್ಥಳ, ವೃಂದಾವನದಲ್ಲಿ ಕೂತಿದ್ದಾರೆ, ತಲೆ ಮೇಲೆ 1200 ಸಾಲಿಗ್ರಾಮ ಇಟ್ಟುಕೊಂಡಿದ್ದಾರೆ. ಲಕ್ಷ್ಮೀನಾರಾಯಣ ಸಾಲಿಗ್ರಾಮ 1200 ಒಂದಿದ್ರೆ ಕ್ಷೇತ್ರ ಅಂತಾರೆ, ಅಷ್ಟಿದ್ರೆ ಎಷ್ಟು ಕ್ಷೇತ್ರ ಆಯ್ತು ಲೆಕ್ಕ ಹಾಕಿ. ಅಂತ ಕ್ಷೇತ್ರ ಸಾಲಿಗ್ರಾಮ ಇಟ್ಟುಕೊಂಡು ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃ ಗತಿ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ದೇವರು ಧ್ಯಾನ ಮಾಡ್ತಾ ಹೊರಟರು, ಎಂಥ ಸಾತ್ವಿಕವಾದಂಥ ಜೀವನ. ಇನ್ನೆಲ್ಲ ಯೋಚನೆ ಮಾಡಿದರೆ ಆ ಜ್ಞಾನಿಗಳ ಮಂತ್ರಾಲಯಕ್ಕೆ ಹೋದ ಮನುಷ್ಯ ಏನೂ ಅರ್ಥ ಮಾಡ್ಕೋತಾನೆ? ಇದೆಲ್ಲ ಯಾಕೆ ಅರ್ಥ ಮಾಡ್ಕೋಬಾರ್ದು? ಅವರ ಪಾವಿತ್ರ್ಯವನ್ನು ಯಾಕೆ ಅರ್ಥ ಮಾಡ್ಕೋಬಾರ್ದು? ಆಗ ಆ ದಾರಿಯಲ್ಲಿ ನಾವು 4 ಹೆಜ್ಜೆ ಆದರೂ ಹೋಗೋಣ ಅಂತಕ್ಕಂಥ ಎಚ್ಚರ ಬರಲಿಕ್ಕೆ ಸಾಧ್ಯ. ಅದು ಮುಂದಿನ ಭಾಗ. ರಜಸೋ ಲೋಭ ಏವಚ ಪ್ರಮಾದ ಮೋಹವು ಭವತಃ ತಮಸಃ ಅಜ್ಞಾನಮೇವಚ. ಪ್ರಮಾದ, ಮೋಹ, ಅಜ್ಞಾನ ಇವೆಲ್ಲ ತಮೋಗುಣದ ಫಲಗಳಿವು. ಆದ್ದರಿಂದ ಯಾವಾಗಲೂ ಕೂಡ ಸತ್ವಗುಣ, ರಜೋಗುಣ, ತಮೋಗುಣವನ್ನು ಸುಮ್ಮನೆ ಹೇಳಲಿಲ್ಲ, ರಿಸಲ್ಟ್ ಆಗಿದೆ ಅದಕ್ಕೆ. ಆದ್ದರಿಂದ ಎಚ್ಚರದಿಂದ ಇರಿ ಅಂತ ಹೇಳಿದ್ದ. ನೀವು ಎಚ್ಚರದಿಂದ ಇರಬೇಕು ಅಂತಿದ್ರೆ ಸತ್ವಗುಣದ ಕಡೆಗೆ ತುಂಬ ಗಮನ ಕೊಡಿ ಅಂತ ಪರಮಾತ್ಮ ತಿಳಿಸಿ ಮುಂದೆ ಇನ್ನೊಂದು ಮಾತು ಹೇಳಿದ್ದ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಮಧ್ಯೇ ತಿಷ್ಠಂತಿ ರಾಜಸಾಹ ಜಘನ್ಯ ಗುಣ ವೃತ್ತಿಸ್ಥಾಹ ಅಧೋ ಗಚ್ಚಂತಿ ತಾಮಸಾಹ. ಇದು ಮುಂದಿನ ಶ್ಲೋಕ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ, ಬದುಕಿನಲ್ಲೂ ಮೇಲೆ ಹೋಗ್ತಾನೇ ಇರ್ತಾರೆ ಸಾತ್ವಿಕರು, ಬದುಕಿನಲ್ಲೂ ಮೇಲೆ ಹೋಗ್ತಾರೆ. ಸತ್ ಮೇಲೆ ಭೂಹು ಭುವಃ ಸ್ವಹ ಮಹಃ ಜನಃ ತಪಃ ಸತ್ಯಂ, ಮೇಲಿನ ಲೋಕಕ್ಕೇನೆ ಹೋಗ್ತಾ ಇರ್ತಾರೆ ಹೊರತು ಕೆಳಗೆ ಬಿಡೋದಿಲ್ಲ ಅವರು. ಸತ್ವಸ್ಥಾಹ, ಸತ್ವಗುಣದಲ್ಲಿ ಯಾರು ಬದುಕ್ತಾರೋ ಅವರು ತುಂಬ ಮೇಲೆ ಹೋಗ್ತಾರೆ, ಇಹದಲ್ಲೂ ಅಷ್ಟೇ ಪರದಲ್ಲೂ ಅಷ್ಟೇ. ಮತ್ತೆ ಸತ್ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಮಧ್ಯೇ ತಿಷ್ಠಂತಿ ರಾಜಸಾಹ, ರಾಜಸರು ಆ ಕಡೆ ಮೇಲೂ ಇಲ್ಲ ಕೆಳಗೂ ಇಲ್ಲ, ಸ್ಟೇಟಸ್ ಹಾಗೆ ಉಳ್ಕೊಂಡ್ಬಿಡ್ತಾರೆ. ಯಾವ ನೋಡಿದ್ರು ಅಷ್ಟೇ, ಯಾವ ನೋಡಿದ್ರೆ ಮೇಲೂ ಇಲ್ಲ ಕೆಳಗೂ ಇಲ್ಲ, ಅದೇ ಹಣೆ ಬರದಲ್ಲೇ ಬದುಕ್ತಾರೆ. ಇದು ಮಧ್ಯೇ ತಿಷ್ಠಂತಿ ರಾಜಸಾಹ ಅಂದ್ರೆ ತಾತ್ಪರ್ಯ, ಮಧ್ಯ ಅಂದ್ರೆ ಭೂಲೋಕ ಅಂತ ಅರ್ಥ, ಭೂಲೋಕ ಅಂದ್ರೆ ಸಂಸಾರ ಅಂತ ಅರ್ಥ. ಸೊ ನಿತ್ಯ ಸಂಸಾರಿಗಳಾಗೆ ಉಳಿತಾರೆ ಅಂತ ಅರ್ಥ. ಅವರು ನಿತ್ಯ ಸಂಸಾರಿಗಳಾಗೆ ಉಳಿತಾರೆ ಹೊರತು ಹೆಚ್ಚಿನ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅವರು ಮೇಲೆ ಹೋಗ್ತಾರೆ ಅಂದ್ರೆ ಏನು, ಅಭಿವೃದ್ಧಿಯನ್ನು ಕಾಣ್ತಾರೆ ಅಂತ ಅರ್ಥ. ಅದರ ಅಭಿವೃದ್ಧಿಯನ್ನು ಅವರು ಕಾಣ್ತಾರೆ, ಇದ್ದಲ್ಲೇ ಇವರು ಉಳಿತಾರೆ. ಜಘನ್ಯ ಗುಣವೃತ್ತಿ ಸ್ಥಾಹ ಅಥೋಗಚ್ಚಂತಿ ತಾಮಸಾಹ, ಜಘನ್ಯ ಗುಣವೃತ್ತಿ ಸ್ಥಾಹ ಅಧೋಗಚ್ಚಂತಿ ತಾಮಸಾಹ. ಜಘನ್ಯ ಅಂದ್ರೆ ನೀಚ, ಕೆಟ್ಟದು. ಕೆಟ್ಟ ಗುಣ ಅಂದ್ರೆ ಈ ತಮೋ ಗುಣ, ಅದರಲ್ಲಿ ಯಾರಿರ್ತಾರಲ್ಲ ಅವರು ಅಧೋಗಚ್ಚಂತಿ, ಅವರು ಕೆಳಗೆ ಕೆಳಗೆ ಹೋಗ್ತಾ ಬರ್ತಾರೆ, ಇನ್ನೂ ಕೆಳಗೆ ಮತ್ತೆ ಕೆಳಗೆ ಹೋಗಿ 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 ನಾಶ ಹೊಂದಿಬಿಡುತ್ತಾರೆ. ಒಂದು ಪರಮಾತ್ಮ ಹೇಳ್ತಾನೆ, ಅವ್ರು ಎಲ್ಲಿ ಹೋಗ್ತಾರೆ, ಮೊದಲು ತಿರ್ಯೋಗ್ಯವನಿಯಲ್ಲಿ ಹುಟ್ಟುತ್ತಾರೆ. ಮನುಷ್ಯನಾಗಿ ಹುಟ್ಟಿದ್ದ, ಅವಕಾಶ ಕಳ್ಕೊಂಡ, ಯಾವುದು ಪಶು ಪಕ್ಷಿಯಾಗಿ ಹುಟ್ಟಿದ, ಇನ್ನೂ ಕಳ್ಕೊಂಡ, ಇವನು ಪರಮ ಪಾಪಗಳಲ್ಲೇ ಹುಟ್ಟಿದ, ಅದು ಸಾಲದು, ನರಕಕ್ಕೆ ಹೋದ ಅದು ಸಾಲದು, ಕೊನೆಗೆ ಅಂಧಂತಮಸ್ಸಿಗೆ ಹೋಗಿಬಿಡ್ತಾನೆ. ಭಯಂಕರವಾದಂತಹ ಸಾವನ್ನ ಕಾಣುತ್ತಾನೆ, ತನ್ನ ಜೀವನದಲ್ಲಿ ಗೊತ್ತು ಗುರಿ ಇಲ್ಲದಂತಹ ಹೀನಾಯವಾದ ಗತಿಗೆ ಹೋಗ್ತಾನೆ. ಆದ್ದರಿಂದ ತಮೋ ಗುಣವನ್ನ ಯಾವಾಗಲೂ ದೂರ ಇಟ್ಟಿರಬೇಕು. ನಮ್ಮ ದೇಹದಲ್ಲಿ ಇರೋ ನಿಜ ಮತ್ತೆ ಅದನ್ನ ಒತ್ತಬೇಕಂದ್ರೆ ಮನೆಯಲ್ಲಿ ಕಸ ಇರುತ್ತೆ ಅಂತ ಬಡಿತಾವೋ ಇಲ್ಲ ಆ ಟೈಪ್. ಮನೆ ಅಂದ ಮೇಲೆ ಕಸ ಹೇಗೋ, ಮನಸ್ಸಂದ ಮೇಲೆ ಕೆಟ್ಟದಿದ್ದೇ ಇರುತ್ತೆ. ಆದ್ರೆ ಮನೆ ಕ್ಲೀನ್ ಮಾಡದೆ ಬಿಟ್ಟುಬಿಡ್ತಾನೆ, ಕಸ ಹೇಗೋ ಬಿಡುತ್ತೆ ಅಂತ ಬೇಗ ಬಿಟ್ಟುಬಿಟ್ರೆ ಕಸದಲ್ಲೇ ಬದುಕಬೇಕಾಗುತ್ತೆ. ಆಮೇಲೆ ಎರಡೊತ್ತು ಬೆಳಿಗ್ಗೆ ಸಾಯಂಕಾಲ ಕಸ ತೆಗೆದು ಹಾಕ್ತಾ ಇರ್ತಾನೆ, ತೆಗೆದು ಹಾಕ್ತಾನೆ, ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ತಾನೆ. ಮನಸ್ಸು ಇವತ್ತೇನು ಮನಸ್ಸು ಮನೆಯೊಳಗೆ ಡೆಕೋರೇಟ್ ಮಾಡೋದು ಅಂದ್ರೆ ಜನಕ್ಕೊಂದು ಹುಚ್ಚಿದ್ದಾಗ ಲೆಕ್ಕ. ಇಡೀ ಮನೆ ಕಟ್ಟಲಿಕ್ಕೆ ಎಷ್ಟು ಕಷ್ಟಪಡ್ತಾನೋ ಅದು ಹೊರಗೆ ಮಾಡ್ತಾನೆ ನೋಡಿ ಶೋನ, ಅದಕ್ಕೆ ಅಷ್ಟು ಖರ್ಚು ಮಾಡ್ತಾನೆ. ಚಿಕ್ಕ ದೇವಸ್ಥಾನದ ಬೆಡ್ಡಿಂಗ್ ಕಟ್ಟ ಕಟ್ಟಿದ ಮುಂದ್ಗಡೆ ಶೋನೊಳಗೆ ಒಳಕಟ್ಟ ನಾಯಿನೇ, ಮೇಲೆ ಮಾತ್ರ ಎಷ್ಟು ವೈಭವ, ಏನು ಕಂಬಗಳು, ಏನು ಅಲಂಕಾರಗಳು, ಏನಿದು, ವೈಭವನೇ ವೈಭವ, ಅಷ್ಟು ಖರ್ಚು ಮಾಡಿರ್ತಾನೆ. ಆಮೇಲೆ ಮನೆ ಒಳಗೆ ಹೋಗಿ ಏನು ಫರ್ನಿಚರ್ ಹೇಗಿರುತ್ತೆ ಗೊತ್ತಾ ನೋಡ್ಲಿಕ್ಕೆ ಸಹ, ಅದೇ ಒಂದು ಸೈನ್ಸ್ ಇದ್ದಾಗ ಇವತ್ತಿನ ದಿಕ್ಸ. ಇಂಟೀರಿಯರ್ ಡೆಕೋರೇಷನ್ ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಏನು ಹಾಗೆ ಮಾಡಿ ಹೀಗೆ ಮಾಡಿ, ಅದಕ್ಕೇನು ಕ್ಲಾಸ್ಗಳೇನು, ಇದೇನು, ಅದು ಎಕ್ಸ್ಪರ್ಟ್ಸ್ ಅದಕ್ಕೆ ಬಂದು ಯಾವ ಬಣ್ಣ ಹೊಡೆದ್ರೆ ಭಾರಿ ಚೆನ್ನಾಗಿ ಕಾಣುತ್ತೆ, ಗೋಡೆಗಳು ಯಾವ್ದು ಮ್ಯಾಚಿಂಗ್ ಆಗಿರಬೇಕು, ಇಷ್ಟೆಲ್ಲ ಮನೆ ಸಾಯ್ತಿ ಇರಲ್ಲ, ಮನಸ್ಸು ಏನಾದ್ರು ಯೋಚನೆ ಮಾಡ್ತೀರಾ ಕೊನೆ ಪಕ್ಷ? ಇಂಟೀರಿಯರ್ ಡೆಕೋರೇಷನ್ ಡಲ್ಟಿಯೆಸ್ಟ್ ಪಾಸಿಬಲ್ ಮೈಂಡ್ ತೊಗೊಂಡು ಏನು ಮಾಡ್ತೀರಾ? ಅದಕ್ಕೆ ಮೈಂಡ್ ಡೆಕೋರೇಟ್ ಮಾಡಬೇಕಲ್ಲ, ಈ ಮನೆ ಡೆಕೋರೇಟ್ ಮಾಡೋದ್ರಲ್ಲಿ ಮನಸ್ಸನ್ನು ಡೆಕೋರೇಟ್ ಮಾಡಿಬಿಟ್ರೆ ಎಲ್ಲಿ ಭಗವಂತನ ಚಿಂತನೆ ಎಲ್ಲಿ ಮಾಡಬೇಕು? ತಾರತಮ್ಯ ಕ್ರಮ ಹೇಗಿರಬೇಕು? ಯಾತ್ರೆಗಳ ಚಿಂತನೆ ಹರೇ ಗೋವಿಂದ ಎಂದೇಳು, ದೇವರ ಸ್ಮರಣೆ ಮಾಡಿ ಹೇಗೆ ಬದುಕಬಹುದು? ಕಾಮಕ್ರೋಧವನ್ನು ಬಿಟ್ಟುಬಿಡು, ಸತ್ಯಂವದ ಧರ್ಮಂಚರ, ಮನಸ್ಸು ಎಷ್ಟು ಶುದ್ಧವಾಗಿರುತ್ತೆ ಯೋಚನೆ ಮಾಡುವಾಗ. ಮನಸ್ಸಿನ ಅಲಂಕಾರದ ಮುಂದೆ ಮನೆಯ ಅಲಂಕಾರ ಏನೂ ಅಲ್ಲ. ಮನೆ ಅಲಂಕಾರ ಬೇಡ ಅಂತಲ್ಲ, ಮನಸ್ಸಿನ ಅಲಂಕಾರ ಗಮನ ಕೊಟ್ಟು ಮಾಡಿದರೆ ಸರಿನೇ, ಮನಸ್ಸಿನ ನೆಗ್ಲೆಕ್ಟ್ ಮಾಡೋದಾದ್ರೆ ತೊಗೊಂಡೇನು ಮಾಡ್ತೀರಿ? ಅದರಿಂದ ಮನಸ್ಸಿನ ಅಲಂಕಾರವನ್ನ ನೀವು ಯೋಚನೆ ಮಾಡದೇನೆ ಮನಃಶುದ್ಧಿ ಬಗ್ಗೆ ಗಮನ ಕೊಡದೇನೆ ಇದ್ರೇನು ಪ್ರಯೋಜನ? ಪುರಂದರದಾಸ ಹೇಳುತ್ತಾರೆ, ಮನಃಶುದ್ಧಿ ಇಲ್ಲದವಾಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದವಾಗೆ ತೀರ್ಥದ ಫಲವೇನು, ಮಿಂದರೇನು ಶ್ರೀಶೈಲದ ಕಾಗೆಯಂತೆ, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ದೇವರೇ ಆಶ್ಚರ್ಯ ಪಡ್ತಾರೆ, ಏನು ಮೋಸ ಮಾಡ್ತೀಯ, ನನಗೆ ಮೋಸ ಮಾಡ್ತೀಯಲ್ಲ ಅಂತ ಹೇಳ್ಬಿಟ್ಟು ದೇವರೇ ಆಶ್ಚರ್ಯ ಪಡ್ತಾನೆ. ಏನು ಹೊರಗೆ ಸ್ನಾನ ಆಗಿ ಏನ ಅಲಂಕಾರ ಅಲಂಕಾರ, ಒಂದು ಪಾತ್ರೆಗೆ ಬಣ್ಣ ಹಚ್ಚಿದ್ರೆ ಆಗೋ ಹಾಕಿ, ಒಳಗೆ ಏನೂ ಇಲ್ಲ. ಉದಯ ಕಾಲದಲ್ಲಿ ಎದ್ದು ಗದಗದರೆ ನಡುಗುತ್ತಾ ನದಿಯಲ್ಲಿ ಮಿಂದೆವೆಂದು ಹೇಳುತ್ತಾನೆ. ಅಷ್ಟೇ ಅಲ್ಲ, ಮದಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯವ ತೋರುವುದು ಉದರ ವೈರಾಗ್ಯವಿದು. ನಮ್ಮ ಪದ್ಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ, ಎಷ್ಟು ತೀವ್ರವಾಗಿ ಖಂಡನೆ ಮಾಡ್ತಾರೆ. ಇದೆಲ್ಲ ಯಾತಕ್ಕೆ ಹೇಳ್ತಿರೋದಂದ್ರೆ ಮನಸ್ಸಿನ ಬಗ್ಗೆ ಗಮನ ಕೊಡ್ತಾ ಇಲ್ಲ. ನಾವೇ ಮನಸ್ಸಿನಲ್ಲಿ ಸಾತ್ವಿಕತೆ ತುಂಬಿಕೊಳ್ಳದೆ ಹೋದರೆ ಆ ಜೀವನ ಅತ್ಯಂತ ನಿಕೃಷ್ಟ ಜೀವನವಾಗುತ್ತೆ. ಭಗವಂತ ಇದು ಎಜುಕೇಟ್ ಇದು ಯಾರಿಗೂ ಬೇಡ, ಸಮಾಜದಲ್ಲಿ ಎಲ್ಲರಿಗೂ ಬೇಕಾದದ್ದು. ಇದು ರೀಚ್ ಆಗಿಲ್ಲ ಅಷ್ಟೇ, ಜನಕ್ಕೆ ಗೊತ್ತೇ ಇಲ್ಲ. ಭಗವದ್ಗೀತೆ ನಮಗೆ ಬೇಕಾದನ್ನು ಹೇಳುತ್ತೆ ಅಂತ ಗೊತ್ತೇ ಇಲ್ಲ, ಯಾರಿಗೋ ಬೇಕಾಗಿದ್ದೇನೆ ಹೇಳ್ತಾ ಇದೆ. ನಮಗದರ ವಿಷಯ ಏನೂ ಬೇಕಿಲ್ಲ, ನಾವು ಭಾರೆ ಮುಂದೋಗ್ಬಿಟ್ಟಿದ್ದೇವೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ ಮನುಷ್ಯ. ಅದನ್ನು ಓದ್ದಾಗ ಗೊತ್ತಾಗುತ್ತೆ ಎಷ್ಟು ಹಿಂದೆ ಇದ್ದೇವೆ, ಎಷ್ಟು ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಮೊದಲನ್ನ ಹೇಳ್ತಾ ಇದೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಮಧ್ಯೇ ತಿಷ್ಠಂತಿ ರಾಜಸಾಹ ಜಘನ್ಯ ಗುಣವೃತ್ತಿಸ್ಥಾಹ ಅಧೋ ಗಚ್ಚಂತಿ ತಾಮಸಾಹ. ಇದು ಈ ಮೂರು ಗುಣಗಳ ಫಲಶ್ರುತಿ. ಆದ್ದರಿಂದ ನಾವು ಮತ್ತೆ ಮತ್ತೆ ಉದ್ಧಾರ ಆಗಬೇಕು ಅಂತಿದ್ರೆ ಎಷ್ಟು ಮೇಲೆ ಹೋಗಬೇಕು? ವಾಲಿ ನೋಡಿ, ತಪ್ಪು ಮಾಡಿಬಿಟ್ಟ ಪಾಪ, ರಾಮದೇವ್ರ ಬಾಣ ಇಟ್ಟು ಹೊಡೆದ್ರು, ಸ್ವಲ್ಪ ರಾಮದೇವ್ರ ಬಾಣ ಇಟ್ಟು ಹೊಡಿತಾ ಇದ್ದಾರೆ. ವಾಲಿ ದೊಡ್ಡ ತಪ್ಪು ಮಾಡಿದ್ದ, ತನ್ನ ತಮ್ಮನ ಹೆಂಡತಿಯನ್ನೇ ತನ್ನ ಪರ ಇಟ್ಟುಕೊಂಡಿದ್ದ, ತಮ್ಮನನ್ನು ವಿನಾಕಾರಣ ರಾಜಭ್ರಷ್ಟರನ್ನು ಮಾಡಿದ್ದ, ಅದು ಬಿಟ್ಟುಬಿಡಿ. ರಾವಣನ ಫ್ರೆಂಡ್ಶಿಪ್ ಮಾಡಿದ್ದ, ಈ ಮಧ್ಯೆ ರಾವಣನ ಬಾಯಿ ಕ್ಲೋಸ್ ಆಗಿಬಿಟ್ಟಿದ್ದ. ವಾಲಿ ರಾವಣ ಅಷ್ಟು ಪ್ರಿಯರಾಗಿದ್ದರಂತೆ, ಸಾಲದವನ್ನ ಹನುಮಂತನ ದೂರ ಮಾಡಿಬಿಟ್ಟಿದ್ದೆ ಎಲ್ಲದನ್ನು ಸೇರಿಬಿಟ್ಟು. ರಾಮದೇವರು ಬಂದರು, ಸ್ವತಃ ಬಾಣ ಗುರಿ ಇಟ್ಟು ಹೊಡೆದ್ರವನ ಎದೆಗೆ, ಬಾಣ ಸಿಕ್ಕಾಕೊಂಡು ವಾಲಿ ಸಾಯ್ತಾ ಬಿದ್ದಿದ್ದಾನೆ. ಬಂದು ಬೈತಾನೆ ರಾಮದೇವರು.